ಯಪ್ಯೇಹಾರೀತಿರ್ಸಿತಮೋಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣುರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇನ್. ಇಂದ್ರಿಯೇಷು ಸ್ವಯೋನಿಷು ಚೇತಸ. ತ್ವಯೋನಿಷು ಅಂದ್ರೆ ಏನು ಅಂದರೆ ತಾನು ಯಾವುದರಿಂದ ಹುಟ್ಟಿ ಬಂದಿದ್ದಾನೋ ಅದರಲ್ಲೇ ಲಯ ಹೊಂದುತ್ತೆ ಅಂತ. ಯಾವುದರಲ್ಲಿ ಹುಟ್ಟಿದೆಯೋ ಅದರಲ್ಲೇ ಲಯ. ಇಂದ್ರಿಯಾಭಿಮಾನಿನಶ್ಚ ಸ್ವಯೋನೌ ವೈಕಾರಿಕೆ ಅಹಂಕಾರೇ ಯೋನಿಹಿ ವೈಕಾರಿಕಸ್ತೈಜಸಶ್ಚ ಅಹಂಕಾರ ವಿಕಾರಜತ್ವಾತ್ ವೈಕಾರಿಕೆ ಮಹತಿ ಚತುರ್ಮುಖೇ ಲೀಯತೆ ಈಶ್ವರೇ ಈಶರ ಶಕ್ತಿಮತಿ ವಿಕಾರಜತ್ವಾತ್ ಮಹಾನ್ ವೈಕಾರಿಕ ಉದಾಹೃತ. ಇಲ್ಲಿ ವೈಕಾರಿಕ ಅನ್ನೋ ಪದ ಬಂದಿದೆ. ವೈಕಾರಿಕ ಅಹಂಕಾರಿಕ ರೆಫರೆನ್ಸ್ ಅಲ್ಲ ಇದು. ಇಲ್ಲಿ ಬ್ರಹ್ಮದೇವರಿಗೆ ಮಹತ್ತತ್ವಕ್ಕೆ ರೆಫರೆನ್ಸ್ ಅಂತ ಹೇಳಿದರು. ಈಶನಾದೀಶ್ವರಶ್ಚೈವ ಬ್ರಹ್ಮ ಬ್ರಹ್ಮಣತ ಸ್ಮೃತಃ. ಈಶ ಬ್ರಹ್ಮ ಅನೇಕ ಶಬ್ದಗಳಿಗೆ ಬೇರೆ ಬೇರೆ ಅರ್ಥ ಇರುತ್ತೆ. ಅದೇ ರೀತಿ ವೈಕಾರಿಕ ಶಬ್ದಕ್ಕೂ ಇಲ್ಲಿ ಬೇರೆ ಅರ್ಥ ಇದೆ. ಇಲ್ಲಿ ಅಹಂಕಾರ ಅಂತ ತಿಳ್ಕೊಂಡು ರುದ್ರದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಇಲ್ಲಿ ಅರ್ಥ ಮಾಡಬಾರ್ದು. ಬೇರೆ ಕಡೆ ಹೌದು, ಇಲ್ಲಿ ಅರ್ಥ ಅಲ್ಲ ಅಂಥೇಳಿ ಕೊಟೇಶನ್ ಕೊಟ್ಟರು. ಇತಿ ಸ್ಮೃತೇ ಭೂತಾದಿಂ ತಾಮಸಾಹಂಕಾರಂ ಸ ಭೂತಾದಿಂ ಭೂತಾದಿ ಅನಂತದ್ವಾರೇಣ ಮಹತಿ ಮಹತ್ತತ್ವಾಭಿಮಾನಿನಿ. ಮಹತಿ ಅಂದರೆ ಮಹತ್ತತ್ವಾಭಿಮಾನಿನಿ ಬ್ರಹ್ಮದೇವರಲ್ಲಿ ಅಂತ ಅರ್ಥ. ಸಮಾನ್ ಶೇಷು ಗುಣೇಶು ಕಾರಣೇಶು ಗುಣಾಭಿಮಾನಿನೇಷು ಗಾಯತ್ರಿ ಸಾವಿತ್ರಿ ಸರಸ್ವತೀಷು. ಗುಣಗಳು ಅಂದರೆ ಕಾರಣಗಳು, ಕಾರಣಗಳು ಅಂದರೆ ಅಭಿಮಾನಿ ದೇವತೆಗಳು. ಅವರು ಅಂದರೆ ಗಾಯತ್ರಿ ಸಾವಿತ್ರಿ ಸರಸ್ವತಿ, ಅವರಲ್ಲಿ ಕೆಳಗಿನ ದೇವತೆಗಳು ಅವರಲ್ಲಿ ಲಯ ಹೊಂತಾರೆ. ತೇ ಗುಣ ತಾ ವಾಚ್ಯ ಸ್ವಾಚ್ಯ ತಿಸ್ರ ಅವ್ಯಕ್ತೆ ಪ್ರಕೃತ್ಯಾಖ್ಯ ಸ್ವಮೂಲ ರೂಪೇ. ಫೈನಲಿ ಹೋಗೋದಲ್ಲಿ ಎಲ್ಲರ ಮೂಲ ಸ್ಥಾನ ಅಂದರೆ ಪ್ರಕೃತಿಯಲ್ಲಿ ಸೇರಿಬಿಡುತ್ತೆ. ತದವ್ಯಕ್ತಂ ಅವ್ಯಕ್ತಂ ಅಭಿಮಾನಿನಿ ಗಾಯತ್ರಿ ಪುರುಷಾಭಿದೇ ವಿರಿಂಚೆ ಪತ್ಯೌ ಲೀಯತೆ. ಪ್ರಕೃತಿ ಅಭಿಮಾನಿ ಇಬ್ಬರು, ಮಹಾಲಕ್ಷ್ಮಿ ಮುಖ್ಯವಾಗಿ, ಅನಂತರ ಗಾಯತ್ರಿ. ಇಲ್ಲಿ ಗಾಯತ್ರಿ ಪತಿ ಬ್ರಹ್ಮದೇವರು, ಲಕ್ಷ್ಮೀಪತಿ ಲಯ ಹೊಂದೋದು ಅಂದರೆ ಸರಸ್ವತಿ ದೇವಿ ಬ್ರಹ್ಮದೇವರಲ್ಲಿ ಲಯ. ಸಹ ಪುರುಷ ಕಾಲನಾಮ್ನಿ ಸ್ವಸ್ಮಿನ್, ಆ ಪುರುಷ ಕಾಲನಾಮಿ ಭಗವಂತನಲ್ಲಿ ಅವರು ಲಯ ಹೊಂತಾರೆ. ಕಾಲಾಖ್ಯೋ ವಿರಿಂಚೋ ಮಾಯಾಮಯೇ ಜೀವೇ ಮೂಲ ಪ್ರಕೃತಿ ಅಭಿಮಾನಿನ್ಯಾಂ ಮಹಾಲಕ್ಷ್ಮ್ಯಾಂ ಜೀವನಾಮ್ನಿ ಶ್ರೀಹಿ ಅಜೇ ಆತ್ಮನಿ ಮಯಿ ವಿಶೇಷ ಗತಿಲಕ್ಷಣಂ ಲಯಮಾಪ್ನೋತಿ. ಕಾಲಾಖ್ಯೋ ವಿರಿಂಚ ಮಾಯಾಮಯೇ ಜೀವೇ ಮೂಲ ಪ್ರಕೃತಿಭಿಮಾನಿನ್ಯಾಂ ಮಹಾಲಕ್ಷ್ಮ್ಯಾಂ ಜೀವನಾಮ್ನಿ ಶ್ರೀಹಿ. ಕಾಲ ಜೀವನಲ್ಲಿ ಅಂತ ಹೇಳಿದರು. ಜೀವ ಅಂದರೆ ಈ ಜೀವ ಅಲ್ಲ, ಮಹಾಲಕ್ಷ್ಮಿಗೆ ಜೀವ ಅಂತ ಹೆಸರಿದೆ. ಅಜ ಅಂದರೆ ಭಗವಂತ, ಅವನಲ್ಲಿ ಲಯ ಅಂತ ಅಲ್ಲಿದೆ ನೋಡಿ. ಜೀವೇ ಆತ್ಮನಿ ಮಯಿ ಅಜೇ 27ನೇ ಶ್ಲೋಕ. ಕಾಲೋ ಮಾಯಾಮಯೇ ಜೀವ ಆತ್ಮನಿ ಮಯಿ ಅಜೇ. ಜೀವೇ ಮಹಾಲಕ್ಷ್ಮಿಯಲ್ಲಿ, ಮಹಾಲಕ್ಷ್ಮಿ ಆತ್ಮನಿ ನನ್ನಲ್ಲಿ, ನಾನ್ಯಾರು ಅಜ. ಆತ್ಮ ಕೇವಲ ಆತ್ಮಸ್ಥೋ ವಿಕಲ್ಪ ಅಪಾಯ ಲಕ್ಷ್ಮಣ ಲಕ್ಷಣ. ಯಾರು ಭಗವಂತ ಅಂದರೆ ವಿಕಲ್ಪ ಅಪಾಯ ಲಕ್ಷಣ. ವಿಕಲ್ಪನೂ ಇಲ್ಲ ಅಪಾಯನೂ ಇಲ್ಲ, ಅಥವಾ ವಿಕಲ್ಪ ರೂಪ ಅಪಾಯನೂ ಇಲ್ಲ. ಆತ್ಮೇತಿ ಆತ್ಮ ಪೂರ್ಣ ಗುಣ ಕೇವಲ ಪ್ರಕೃತಿ ಸಂಬಂಧ ವಿಧುರ. ಕೇವಲ ಶಬ್ದಕ್ಕೆ ಏನರ್ಥ ಅಂದರೆ ಇದು ಕೇವಲ ಅಂತ ಹೇಳಿದರೆ ಪ್ಯೂರ್ ಅಂತ ಅರ್ಥ. ಇದು ಕೇವಲ ಪ್ಯೂರ್, ಅದಕ್ಕೆ ಶುದ್ಧ ಅಂದರೆ ಏನು? ಪ್ರಕೃತಿ ಸಂಬಂಧ ದೂರನಾದವನು. ಅಸಮಾಶ್ಚ ಕೇವಲ ಶಬ್ದಕ್ಕೆ ಏನೋ, ಕೇವಲೋ ನಿರ್ಗುಣಶ್ಚ ಉಪನಿಷತ್ತೇನ ಮಾತು. ಕೇವಲ ಶಬ್ದಕ್ಕೆ ಅರ್ಥ ಇನ್ನೊಂದು ಅರ್ಥ, ಅಸಮ ಅಧಿಕಶ್ಚ. ಸಮನೂ ಇಲ್ಲ ಹೆಚ್ಚನೂ ಇಲ್ಲ, ಅಂದರೆ ಕೇವಲ ಅಲ್ಟಿಮೇಟ್, ಅವರೊಬ್ಬನೇ ಇನ್ಯಾರೂ ಇಲ್ಲ. ಮುಂದೆ ವೈಕಲ್ಪಿ ಆತ್ಮಸ್ಥಃ ಅನನ್ಯಾಧಾರ, ಇನ್ನೊಬ್ಬರನ್ನ ಆಶ್ರಯಿಸಿದ ದೇವರಿಲ್ಲ. ಬ್ರಹ್ಮದೇವರು ಬದಲಾದ ಪ್ರತಿಯೊಬ್ಬರು ಕೂಡ ಕೊನೆಗೆ ದೇವರನ್ನ ಆಶ್ರಯಿಸಬೇಕು. ದೇವರಿಗೆ ಮಾತ್ರ ಸ್ವತಂತ್ರನಾದ್ದರಿಂದ ಅನನ್ಯ ಆಧಾರ ಅನ್ಯಾಧಾರ ರಹಿತ ಅಂತ ಅರ್ಥ. ಅತಯ ಆ ತನ್ನಲ್ಲೇ ಸ್ವಸ್ಥ ಅಂತ ಅರ್ಥ, ತನ್ನಲ್ಲೇ ತಾನಿದ್ದಾನೆ, ಇನ್ಯಾರನ್ನೂ ಅವಲಂಬಿಸಿಲ್ಲ. ಅತಯೇವ ಲಯಾದಿಹೀನ, ಆದ್ದರಿಂದನೇ ಏನಿಲ್ಲ ದೇವರಿಗೆ, ವಿಕಲ್ಪಾಪಾಯ ಲಕ್ಷಣ ವಿಕಲ್ಪ ಅಪಾಯ ಲಕ್ಷಣ ಸಮ್ಯಜ್ಞಾನ ರೂಪ ಇನ್ನೊಂದರ್ಥ. ವಿಕಲ್ಪ ಅಂದ್ರೇನು? ಸಂಶಯ. ಅಪಾಯ ಅಂದರೆ ಮಿಥ್ಯಾಜ್ಞಾನ. ದೇವರಿಗೆ ಅದು ಯಾವುದೂ ಇಲ್ಲ, ಸಮ್ಯಜ್ಞಾನ ರೂಪನಾಗಿದ್ದಾನೆ. ಮಿಥ್ಯಾಜ್ಞಾನ ಅಪಗಮೋ ಲಕ್ಷಣಂ ಯಶ ಸಾತಥೇತಿ ವಾ. ವಿಕಲ್ಪ ಮಿಥ್ಯಾಜ್ಞಾನ ಅಪಾಯ ಅಂದರೆ ಇಲ್ಲದೆ ಇರೋದು, ಅದು ದೇವರ ಲಕ್ಷಣ. ದೇವರಿಗೆ ಎಂದೂ ಏನಿಲ್ಲ, ಮಿಥ್ಯಾಜ್ಞಾನದ ಪ್ರಸಕ್ತಿನೇ ಇಲ್ಲ. ಅದೇ ರೀತಿಯೇ ಯಥಾರ್ಥ ಜ್ಞಾನ ತಪ್ಪೋದೂ ಇಲ್ಲ. ಎಸ್ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ದೇವರ ಮಹಿಮೆ ಅದು. ಮಿಥ್ಯಾಜ್ಞಾನ ಅಪಾಯ ಅಂದರೆ ಅಪಗಮ, ವಿಕಲ್ಪ ಅಂದರೆ ಮಿಥ್ಯಾಜ್ಞಾನ, ವಿಕಲ್ಪಾಪಾಯ ಅಂದರೆ ಮಿಥ್ಯಾಜ್ಞಾನ ಅಪಗಮ, ದೇವರ ಲಕ್ಷಣ ಅದು, ಲಕ್ಷಣ ಮೇಸ್ಯ ಸತೀತಿವ. ಅದಕ್ಕೆ ಹೇಳ್ತಾರೆ ನಾವು ಜಗತ್ತನ್ನು ನೋಡಿದ್ದು ಭ್ರಮೆ ಅಂತ ಹೇಳ್ತೀರಿ, ಆದರೆ ದೇವರ ಜಗತ್ತು ಅಂತ ಹೇಳ್ತಾರಲ್ಲ ಅದು ಭ್ರಮೆ ಹೇಗಾಗತ್ತೆ? ಈಗ ನಮ್ಮ ಜ್ಞಾನ ಭ್ರಮೆ ಆದರೆ ಒಪ್ಪೋಣ, ದೇವ್ರ ಗ್ರಾಮ ಭ್ರಮೆ ಅಂದರೆ ಮತ್ತೆ ಯಾರ ಜ್ಞಾನ ಭ್ರಮ ಆಗಿತ್ತು? ದೇವ್ರ ಜ್ಞಾನನೂ ಸುಳ್ಳು, ದೇವರು ಸುಳ್ಳು ತಿಳ್ಕೊತಾ ನೀವು ಬಾರಿ ಸರಿ ತಿರುಗತಿ ಆಗಿದ್ರೆ ಎಷ್ಟು ತಪ್ಪಿದೆಯಲ್ಲ. ಆರ್ಗ್ಯುಮೆಂಟ್ ಕೊಟ್ಟಿದ್ದಾರೆ ಆಗಲೇ, ದೇವ್ರು ಹೇಳ್ತಾ ಇದ್ದಾನೆ ಈ ಜಗತ್ತು ಅಂತ ಹೇಳಿ. ಈ ಜಗತ್ತು ಅಂತ ನಾವು ಈ ಜಗತ್ತು ಈ ಬೆಳ್ಳಿ ಅಂತ ನಾವು ಅಂದ್ವಿ, ಕಪ್ಪೆ ಚಿಪ್ಪು ನೋಡಿ ಈ ಬೆಳ್ಳಿ ಕೊಡ್ತೇನೆ ತಟ್ಟೆ ಮಾಡಿಸ್ಕೊಂಬ ಅಂತ. ಆದರೆ ನಮ್ಮ ಜ್ಞಾನ ತಪ್ಪಾಗಿದೆ. ಆದರೆ ದೇವರು ಈ ಬೆಳ್ಳಿ ಅಂತ ಹೇಳಿದಾಗ ಮಾತಾಡೋ ಸಾಧ್ಯನೇ ಇಲ್ಲ. ಎದುರಿಗಿಂತ ದೇವರಿಗೆ ದೇವರಿಗೆ ಮಿಥ್ಯಾ ಜ್ಞಾನ ಬಂದಿದೆ, ಒಂದು ಸುಳ್ಳು ಹೇಳ್ತಾನೆ, ಒಂದು ಎರಡು ದೋಷಗಳೇ ದೇವರಿಗೆ ಅದಿಲ್ಲ. ಅದಕ್ಕೆ ಗೀತಾ ಕೋಟ್ ಮಾಡ್ತಾರೆ, ಅರ್ಜುನ ನೋಡು ಜಗತ್ತೆಲ್ಲ ಇಲ್ಲಿ ನೋಡು ಅಂತ ಹೇಳ್ತಾರೆ. ಸುಳ್ಳು ಜಗತ್ತ ನೋಡು ಅಂತ ಯಾರು ಹೇಳ್ತಾರಾ? ಕೃಷ್ಣನೇ ನೋಡು ಅಂತ ಹೇಳಿದ ಮೇಲೆ ಅದು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಸುಳ್ಳಾಗೋ ಸಾಧ್ಯ. ಇವೆಲ್ಲ ಒಳ್ಳೊಳ್ಳೆ ಆರ್ಗ್ಯುಮೆಂಟ್ಸ್ ಅವೆಲ್ಲ ಕೂಡ. ಹೌದು ಹೌದು, ಭೇದ ಬಂದರೆ ವ್ಯಾವಹಾರಿಕ ಅಂತ ನಿಯಮ ಮಾಡ್ಕೊಂಡ್ಬಿಟ್ಟಿದ್ದ. ಮನಸ ಉತ್ಪನ್ನ ಹೃದಯ ಬುದ್ಧೌ ಬುದ್ಧೌ ಏವಂ ಅನ್ವೀಕ್ಷಮಾಣಸ್ಯ ಕಥಂ ವೈ ಕಲ್ಪಿಕೋ ಭ್ರಮ ಮನಸೋ ಹೃದಯ ತಿಷ್ಠೇತ ವ್ಯೋಮ್ನೀವ ಅರ್ಕೋದಯೇತಮಃ ಏವಂ ಅನ್ವೀಕ್ಷಮಾಣಸ್ಯ. ಈ ರೀತಿ ಯಾರು ಸರಿಯಾಗಿ ತಿಳ್ಕೊಂಡಿರ್ತ ವೈಕಲ್ಪ ಬರೋದಿಲ್ಲ, ಭ್ರಮೆನೂ ಬರೋದಿಲ್ಲ. ಮನಸೋ ಹೃದಯ ತಿಷ್ಠೇತ ವ್ಯೋಮ್ನೀವ ಅರ್ಕೋದಯೇತಮಃ. ಆಕಾಶದಲ್ಲಿ ಸೂರ್ಯ ಹುಟ್ಟಿದ ಮೇಲೆ ಕತ್ಲೆ ಹೇಗಿರುತ್ತೆ? ಇಂಥ ಜ್ಞಾನ ಬಂದ ಮೇಲೆ ಮಿಥ್ಯಾ ಜ್ಞಾನ ಹೇಗೆ ಬರುತ್ತೆ? ಅರ್ಥ ಆಯ್ತಾ? ಇದು ಒಳ್ಳೆ ಆರ್ಗ್ಯುಮೆಂಟ್. ಅಜ್ಞತ ಅಖಿಲ ಸಮ್ಮೇತು ಘಟತೆ ರ ಕುತಶ್ಚನ ಇದ್ದ ಹಾಗೆ ಉಕ್ತಾರ್ಥಂ ಉಪಸಂಹರತಿ ಅಯೇಷ ಇದೆ ಪ್ರತಿಲೋಮೇನ ವಿಪರೀತ ಕ್ರಮೇಣ ಹೇಳ್ತಾರೆ. ವಿರುದ್ಧ ಕಲ್ಪನಾ ಲಕ್ಷಣ ಮನ್ಯಥಾ ಜ್ಞಾನ ಮನಸ ಉತ್ಪನ್ನ ಹೃತಿ ಬುದ್ಧೌ ಪ್ರತಿಲೋಮೇನ ವಿಪರೀತ ಕ್ರಮೇಣ ಸಂಹಾರ ಕಥನ ಅನುಲೋಮೇನ ಯಥಾಕ್ರಮೇಣ ಸೃಷ್ಟಿ ಕಥನ ಸಂಶಯ ಗ್ರಂಥಿ ಹೇತುಕಃ. ನೋಡಿ, ಪ್ರತಿಲೋಮ ಅನುಲೋಮ. ಅನುಲೋಮ ಅಂದರೆ ಕ್ರಮವಾದ ಸೃಷ್ಟಿ, ಪ್ರತಿಲೋಮ ಅಂದರೆ ಲಯ. ಪ್ರತಿಲೋಮ ಅಂದರೆ ವಾಪಸ್ ಹೋಗೋದು, ಪ್ರತಿ ವಾಪಸ್ಸು, ಮತ್ತು ಅನು ಮುಂದೆ, ಅನು ಅಂಬೋದು ಮುಂದೆ, ಪ್ರತಿಲೋಮ ಅಂಬೋದು ಆಪೋಸಿಟ್. ಅನುಲೋಮ ಸೃಷ್ಟಿ, ಪ್ರತಿಲೋಮ ಅಂದರೆ ಲಯ. ಪ್ರತಿಲೋಮ ಅನುಲೋಮಾಭ್ಯಾಮ್ ಸೃಷ್ಟಿ ಮತ್ತು ಲಯದ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಸಂಶಯ ಬರೋ ಚಾನ್ಸ್ ಇಲ್ಲ, ಉದ್ಧಾರ ಆಗಿಬಿಡ್ತಾನೆ. ಪರಾವರ ದೃಶ್ಯ ಸರ್ವಜ್ಞೇನ, ಪರಾವರ ದೃಶ್ಯ, ಪರಾವರ ಪರಮಾತ್ಮ, ಸರಿ ದೇವನ ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಸಂಶಯಾದಿಗಳ ಪ್ರಸಕ್ತಿನೇ ಇಲ್ಲ. ಸೃಷ್ಟಿಕಥನಂ ಸಂಶಯ ಗ್ರಂಥಿ ಹೇತಿಕಃ ಸಂಸಾರ ಬಂಧವನ ದಹನೆ ಅಗ್ನೇಹೇ ಜ್ವಾಲಾಯಮಾನಃ. ಹೇಗೆ ಕತ್ತಲೆಯನ್ನು ಅಗ್ನಿ ಸುಟ್ಟು ನಾಶ ಮಾಡಬೇಕು ಬೆಳಕಿನ ಮೂಲಕ, ಹಾಗೆ ಈ ಸಂಶಯ ಗ್ರಂಥಿಯನ್ನು ಈ ಜ್ಞಾನ ನಾಶ ಮಾಡಿಬಿಡುತ್ತೆ. ಗಾಯತ್ರಿ ಚೈವ ಸಾವಿತ್ರಿ ತಥೈವ ಚ ಸರಸ್ವತಿ ಏವಂ ತ್ರಿರೂಪ ಪ್ರಕೃತಿ ಬ್ರಹ್ಮಪತ್ನಿ ಪ್ರಕೀರ್ತಿತ. ಪ್ರಕೃತಿಯ ಮೂರು ರೂಪಗಳು, ಮಹಾಲಕ್ಷ್ಮಿ ಮೊದಲ ರೂಪ, ಒಂದು ಶ್ರೀಭೂದುರ್ಗಾ ನೆನಪಿರಬೇಕು, ಶ್ರೀಭೂದುರ್ಗಾ ಮಹಾಲಕ್ಷ್ಮಿ ಮೂರು ರೂಪ, ಗಾಯತ್ರಿ ಸಾವಿತ್ರಿ ಸರಸ್ವತಿ, ಸರಸ್ವತಿ ಭಾರತೀಯ ಮೂರು ರೂಪಗಳು. ಮಹತ್ತತ್ವಾತ್ಮಕೋ ಬ್ರಹ್ಮ ತಜ್ಜತ್ವಾ ತತ್ರ ನೀಯತೆ. ಮಹತ್ತತ್ವದಿಂದ ಬಂದವರು ಬ್ರಹ್ಮದೇವರು. ಮಹತ್ತತ್ವ ಯಾವಾಗ ಅವ್ಯಕ್ತದಲ್ಲಿ ಸೇರುತ್ತೆ, ಬ್ರಹ್ಮದೇವರ ಲಕ್ಷ್ಮೀದೇವಿಯಲ್ಲಿ ಸೇರ್ತಾರೆ. ಗುಣಾಧಿಕ ಪತಿರಪಿ ತಶ್ಚಾಸತ್ವಾದಿಭೇದತಃ ತ್ರಿವಿಧ ಮೂಲ ರೂಪಾಯಾಂ ಪ್ರಕೃತ್ಯಾಂ ಸಾ ಪ್ರಲೀಯತೆ. ಪ್ರಕೃತಿಯಲ್ಲಿ ಮೂಲ ರೂಪ ಸಾ ಬ್ರಹ್ಮಪತ್ನಿ ಜಗನ್ಮಯ. ಬ್ರಹ್ಮಪತ್ನಿ ಪ್ರಕೃತಿ, ವಿಷ್ಣುಪತ್ನಿ ಪ್ರಕೃತಿ. ಪುರುಷಾಭಿದೇವಿರಿಂಚೇತು ಸಸ್ಮಿನ್. ಪುರುಷ ರೂಪದ ಬ್ರಹ್ಮದೇವರು ಕಾಲರೂಪದಲ್ಲಿ ತಮ್ಮಲ್ಲಿ ಲಯ ಹೊಂದ್ತಾರೆ. ಕಾಲಾಭಿದೋ ವಿರಿಂಚಸ್ತು ಮಹಾಲಕ್ಷ್ಮ್ಯಾಂ ವಿಲೀಯತೆ. ಇವೆಲ್ಲ ಬ್ರಹ್ಮಸೂತ್ರ ಭಾಷ್ಯ. ಇದು ಮಾರ್ಗ ಹೇಳ್ತಾರಲ್ಲ, ಅಚ್ಚಿದಾರ ಮಾರ್ಗ, ಕೊನೆಯ ಪಾಯಿಂಟ್ಸ್ ಎಲ್ಲ ಡೀಟೇಲ್ಸ್ ಇಲ್ಲಿ. ಇದರಲ್ಲಿ ಸೇರಿಸ್ಕೊಳ್ದೆ ಹೋದರೆ ಎಷ್ಟೋ ವಿಷಯ ಅರ್ಥ ಆಗೋದಿಲ್ಲ. ಜರು ಭಾಗವತ ಏನಿದು, ಅರ್ಥೋಯಂ ಬ್ರಹ್ಮಸೂತ್ರಾಣ. ಸೊ ಬ್ರಹ್ಮಸೂತ್ರದ ವಿಚಾರ ಹೇಳ್ತಿರೋದ್ರಿಂದ ಇದು ಓದ್ತಿರ್ಬೇಕಾದ ಅನುಸಾರ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದು ಅರ್ಥ ಆಗುತ್ತೆ. ಜೀವೇ ಅದೇ ಇದನ್ನು ಓದಬೇಕಾದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಓದಬೇಕು ಇದನ್ನೆಲ್ಲ ಸೇರಿಸ್ಕೋಬೇಕಾಗ, ಒಂದಕ್ಕೊಂದು ಏನಾಗುತ್ತೆ, ಎರಡು ಕಾಂಪ್ಲಿಮೆಂಟ್ಗಳಾದ್ದರಿಂದ ಒಂದು ಬಿಟ್ಟು ಒಂದು ಹೋದರೆ ಅರ್ಥ ಆಗೋದಿಲ್ಲ. ಈ ಹರೇರ್ ಅತ್ಯಂತ ಸಾ ಜೀವಮಾ ಏತಿ ಯಾ ಮಾಹೂ ಸಾಚ ಸತ್ವಾದಿಭೇದತಃ ತ್ರಿವಿಧೈಕತ್ವಮಾಪಾದ್ಯ ವಿಷ್ಣುವೇವ ವಿಲೀಯತೆ. ಮಹಾಲಕ್ಷ್ಮಿ ವಿಷ್ಣು ಲಯ ಹೊಂತಾರೆ ಅಂತ ಹೇಳಿಬಿಟ್ರು, ಮಹಾಲಕ್ಷ್ಮಿಗೆ ಲಯ ಇಲ್ಲ, ಲಯ ಹೊಂತಾರೆ ಅಂತ ಹೇಳಿಬಿಟ್ರಲ್ಲ ಅಂದರೆ ಹರೇರ್ ಅತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯ ಪ್ರಕೀರ್ತಿತಃ. ಪರಮಾತ್ಮನಿಗೆ ಬಹಳ ಕ್ಲೋಸ್ ಆಗಿರೋದಕ್ಕೆ ಲಯ ಅಂತಾರೆ ಹೊರತು ಅವ್ರಿಗೆ ಬೇರೆ ಲಯ ಇಲ್ಲ. ಉಳಿದವರಿಗೆಲ್ಲ ಏನಿದೆ, ಈ ದೇಹನಾಶ ರೂಪವಾದ ಲಯ ಇದೆ, ಇವರಿಗೆ ಆ ಲಯ ಇಲ್ಲ. ನಿತ್ಯ ರೂಪ ಅವ್ರದ್ದು ಕೂಡ, ಆದ್ದರಿಂದ ತುಂಬ ಕ್ಲೋಸ್ ಆಗಿದ್ದರೆ ಲಯ ಅಷ್ಟೇ. ಹೌದು, ಇಲ್ಲಿ ನಾಶ ಅಂದ್ರೆ ಏನು, ಹೊರಗಡೆ ಇಲ್ಲದೆ ಇರೋದಷ್ಟೇ. ಈಗ ಹೋದ್ರು ಅಂತ ಹೇಳ್ತಾರೆ, ಹೋದ್ ಸತ್ತೋದ್ರು ಅಂತ ಅರ್ಥನಾ, ಹೊರಗೆ ಹೋದ್ರು ಅಂತ ಅರ್ಥ ಅಷ್ಟೇ. ಹೋದ್ರು ಅಂತ ಹೇಳ್ಬಿಟ್ರೆ ಈಗ ಹೋದ್ರು ಅಂತ ಹೋದ್ರು ಅಂತ, ಬರೀ ಹೋದ್ರೆ ಬೇರೆ ಈ ಮೇಲೆ ತೋರಿಸಿ ಹೋದ್ರು ಅಂತ ಹೇಳೋದು. ಹೋದ್ರ ಶಬ್ದಕ್ಕೆ ಲಯ ಅಂತ ಅರ್ಥ ಇಟ್ಕೊಂಡ್ಬಿಟ್ರೆ ಮನೆಯಿಂದ ಹೊರಗೋದ್ರ ಗತಿ ಏನಾಗಿದ್ರೆ ಹೌದಲ್ಲ. ಅದೇ ಶಬ್ದಕ್ಕೂ ಹಾಗೆ ಅತ್ಯಂತ ಕ್ಲೋಸ್ ಆಗಿ ದೇವ್ರ ಹತ್ರ ಇದ್ದಾಗ ಬೇರೆ ಕೆಲಸ ಮಾಡೋದಿಲ್ಲ ಲಯ. ಈಗ ಇವತ್ತು ಆಫೀಸ್ಗೆ ಹೊರಗೆ ರಜೆ ವರ್ಕ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಫೀಸ್ ಅವನಿದ್ದಾನೆ ಆಫೀಸು ಸ್ಟಾಪ್. ಆ ಅರ್ಥದಲ್ಲಿ ವರ್ಕಿಂಗ್ ಇಲ್ಲ. ಆ ಅರ್ಥದಲ್ಲಿ ಹೇಳೋ ಪದ್ಧತಿ ಇದೆಯೋ ಇಲ್ವೋ? ಲಕ್ಷ್ಮೀದೇವಿ ಬಾಹ್ಯ ವ್ಯಾಪಾರ ಮಾಡ್ತಾ ಇಲ್ಲ, ದೇವರ ಚಿಂತನೆ ಮಾತ್ರ ಮಾಡ್ತಾ ಇದ್ದಾರೆ. ಅದೇ ಲಯ. ಹೌದು, ಇದು ಕೂಡ ನಮಗೂ ಕೂಡ ಲಯ ಅಂದರೆ ಏನು? ಪ್ರಾಜ್ಞಾ ಪರಮಾತ್ಮನ ಹತ್ರ ಹೋಗೋದೇ ಲಯ, ನಾಶ ಆಗೋದು ಲಯ ಅಲ್ಲ. ಜೀವನ ಸುಷುಪ್ತಿ ವ್ಯವಸ್ಥೆಯಲ್ಲಿ ದೇವರ ಹತ್ರ ಹೋಗೋದಕ್ಕೆ ಸುಪ್ತಿ ಅಂತ ಹ್ಯಾಕ್ ಕರೀತಾರೋ, ಮಹಾಲಕ್ಷ್ಮಿ ಯಾವಾಗಲೂ ಆಗಿರ್ತಾರೆ. ಪ್ರಳಯ ಕಾಲದಲ್ಲಿ ಬೇರೆ ರೂಪ ಎಲ್ಲ ತಮ್ಮ ರೂಪದಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಅನೇಕ ರೂಪಗಳುಂಟು, ಅವರು ಅನಂತ ರೂಪ, ಅನಂತ ರೂಪಿಣಿ ಇಂಚ ರುಗ್ಮಿಣಿ ಮಾಚಾರ ಹೇಳ್ತಾರೆ. ಎಲ್ಲ ರೂಪರು ಮೂಲ ರೂಪದಲ್ಲಿ ಇಟ್ಕೊಂಡ್ಬಿಟ್ಟು ಪರವಾಗಿ ಮೂರು ರೂಪ ಜೊತೆಗಿರ್ತಾರೆ. ಅದೇ ಲಯ ಅಷ್ಟೇ ಹೊರತು ಬೇರೆ ಅಲ್ಲ. ಕಾಲಸಂಜ್ಞಕ್ಕೆ ಕಾಲಾಭಿಧೋ ವಿರಿಂಚಸ್ತು ಹರೇರ ಅತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾಹ ಪ್ರಕೀರ್ತಿತಃ ಪುರುಷೇಣ ಅತಿ ಸಾಮೀಪ್ಯಂ ಪ್ರಕೃತಿಯೇ ಲಯ ಉಚ್ಯತೆ. ಡೆಫಿನೇಷನ್ ಅದು, ಪುರುಷರೊಂದಿಗೆ ಅತಿ ಹತ್ರ ಇರುವಿಕೆ ಪ್ರಕೃತಿಗೆ ಲಯ. ಬ್ರಹ್ಮಾಚ ಪ್ರಕೃತಿಶ್ಚೈವ ಮುಕ್ತಿಗೌ ವಿಲಯೇ ಯತಃ. ಇಲ್ಲಿ ಬ್ರಹ್ಮದೇವರ ಲಯ ಅಂದರೆ ಅರ್ಥ ಬೇರೆ, ಪ್ರಕೃತಿ ಸರಸ್ವತಿ ಲಯ ಅಂದರೆ ಬೇರೆ, ಪರಮಾತ್ಮ ಬ್ರಹ್ಮ ಲಯ ಬೇರೆ, ಮಹಾಲಕ್ಷ್ಮಿ ಪ್ರಕೃತಿ ಲಯ ಬೇರೆ. ಇದರಿಂದ ಯಾತಕ್ಕೆ ಹೇಳಿದ್ರು ಗೊತ್ತಾ? ಕೆಲವೊಮ್ಮೆ ಪುರಾಣ ಹೇಳಿ ಒಂದೊಂದು ಹೇಳಿಬಿಟ್ಟಿರ್ತಾರೆ, ನಮ್ಗೆ ಒಂದೇ ಅರ್ಥ ಗೊತ್ತಿದ್ದವರಿಗೆ ವಿರೋಧ ಬಂದಾಗ ಕಾಣಿಸುತ್ತೆ. ಎರಡು ಅರ್ಥ ಗೊತ್ತಿದ್ದರೆ ಲಯ ಹೊಂದಲೇ ಇಟ್ಕೊಂಡ್ಬಿಟ್ಟು ಲಯ ಹೊಂತಾರೆ ಅಂದರೆ ಅವರು ಸರಸ್ವತಿ ಭಾರತೀಯರ ಹೊರತು ಮಹಾಲಕ್ಷ್ಮಿ ಅಲ್ಲ. ಅತ್ಯಂತ ಸಾಮೀಪ್ಯ ರೂಪ ಲಯ ಹೊಂತಾರೆ ಅಂದರೆ ಮಹಾಲಕ್ಷ್ಮಿ ಇವರಲ್ಲ. ಅರ್ಥ ಆಯ್ತಾ? ಈಗ ಪುರುಷ ಶಬ್ದ ಮೂರು ಅರ್ಥ ಇದೆ. ಪುರುಷ ಸೂಕ್ತ ಹೆಸರಿಗೆ ಒಂದು ಪುರುಷ ಶುರುವಾಯಿತು, ಈಗ ಸಹಸ್ರೇಶ ಪುರುಷ ಅಂತೆ ಓದ್ತಾ ಹೋದ. ಅಬದ್ಧನ್ ಪುರುಷಂ ಪಶುಂ ಶುರು ಮಾಡಿ, ಪುರುಷನ ಪಶುವಾಗಿ ಕಟ್ಟಿಬಿಟ್ರು. ಗೋವಿಂದ ಪುರುಷ ಅಂತ ಹೊಡೆತ ಮಾಡ್ತಾ ಇಲ್ಲಿ ಪುರುಷ ಅಂತಿದ್ದೀರಿ. ಈಗ ಈ ಪುರುಷ ಯಾರು? ಬೇರೆ ಪುರುಷ ಆಯ್ತ. ಪಶುವಾಗಿ ಕಟ್ಟಲ್ಪಟ್ಟ ಪುರುಷ ಬೇರೆ, ಗೊತ್ತಾಯ್ತಾ? ಸಹಸ್ರಶೀಷನಾದ ಪುರುಷ ಬೇರೆ, ಯಜ್ಞ ಮಾಡಿದ ಪುರುಷ ಬೇರೆ. ಯಜ್ಞ ಮಾಡಿದ ಪುರುಷ ಬ್ರಹ್ಮದೇವರು, ಕಟ್ಟಲ್ಪಟ್ಟ ಪುರುಷ ರುದ್ರದೇವರು, ಪೂಜಿತ ಆಗ್ತ ಪುರುಷ ನಾರಾಯಣ. ಒಂದೇ ಪುರುಷ ಶಬ್ದ ಇರೋದೀಗ. ಆ ಪುರುಷ ಒಂದೇ ಪುರುಷ ಅಂತ ತಿಳ್ಕೊಂಬಿಟ್ಟು ಏನಾಗುತ್ತೆ ಅಲ್ಲಿಗೆ? ಬರೀ ಅಪದ್ಧ ಭಯ ಆಗಿಬಿಡುತ್ತೆ. ಗೊತ್ತಾಯ್ತಾ? ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಶ್ರೀ ತ್ರಿವಿಧ ಮೂಲ ರೂಪಾಯ ಬ್ರಹ್ಮ, ಇದೆಲ್ಲ ತಿಳುವಳಿಕೆ ಇದ್ದವರಿಗೆ ಕನ್ಫ್ಯೂಷನ್ ಹೇಗೆ ಬರೋದಿಲ್ವೋ, ಇಷ್ಟೆಲ್ಲ ಪರಿಜ್ಞಾನ ಇದ್ದವರಿಗೆ ಶಾಸ್ತ್ರ ಅರ್ಥ ಆಗ್ತದೆ. ಪುರಾಣ ಎಲ್ಲ ಕಡೆ ಬಿಡಿಸಿ ಹೇಳೋದಿಲ್ಲ ಅವರು, ಸುಮ್ಮನೆ ಹೇಳಿಬಿಡ್ತಾರೆ. ಈ ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತಾರೆ ಬೇರೆ ಕಡೆಗೆ, ಆದರೆ ಉಪಯೋಗ ಮಾಡಿಕೊಳ್ಳೋದೆ ಭಾರಿ ಪುರಾಣ ಗೊತ್ತಿದೆ ಅಂತ ಹೇಳಿಬಿಟ್ರೆ ಆ ಅರ್ಥ ಕೆಟ್ಟೋಗಿಬಿಡುತ್ತೆ. ಇವತ್ತು ಹೇಳಲಿಲ್ಲ ಆಡಿಟ್ಟಲ್ಲೇ ನಾವು ನಮಗೆ ಬೇಕಾದ್ರೆ ನಮ್ಮ ಇದ್ರ ಬಗ್ಗೆ ನಾವೆಲ್ಲ ಡೀಟೇಲ್ಸ್ ಕೇಳೋಕೆ ಹೋಗೋದಿಲ್ಲ. ಎಷ್ಟು ಕೇಳ್ತೇವೆ ಮುಗಿಸ್ಬಿಡ್ತೇವೆ. ಯಾರಾದ್ರು ಹೃದಯವ್ರು ಕೇಳಿ ಅಲ್ಲಿ ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮದನ್ನೇ ಕೇಳಿ ತಿಳ್ಕೊಂಡಿರೋ ನಾವೀಗ. ಗೊತ್ತಾಯ್ತಾ? ಉಳಿದವ್ರ ವಿಷಯ ಅಲ್ಲಿ ಕೇಳು ಅಂತ ಹೇಳ್ತಾರೆ. ಸೊ ಆಡಿಟರ್ನ ಕೇಳಿ ಹೇಗೆ ತೀರ್ಮಾನ ಮಾಡಬೇಕು, ಪುರಾಣ ಆಗದೇರನ್ನು ಕೇಳಿ ತೀರ್ಮಾನ ಮಾಡೋದು. ಸಂಸ್ಕೃತ ಬಂದು ಮಾತ್ರಕ್ಕೆ ಪುರಾಣ ಒಲಗ್ ಬರುತ್ತೆ ಅಂತ ಅರ್ಥ ಅಲ್ಲ. ಇಂಗ್ಲೀಷ್ ಬಂದವರೆಲ್ಲ ಡಾಕ್ಟರ್ಸ್ ಆಗಲೇ ಸಾಧ್ಯ ಇಲ್ಲ. ಮೆಡಿಕಲ್ ಪುಸ್ತಕ ಓದಿಬಿಟ್ಟು ಇಂಗ್ಲೀಷ್ನಲ್ಲಿ ಮೆಡಿಕಲ್ ಪುಸ್ತಕ ಇದ್ದ ಮಾತ್ರಕ್ಕೇ ಇಂಗ್ಲೀಷ್ ಬಂದವನು ಓದಿದರೆ ಅದು ಮೆಡಿಕಲ್ ಆಗ ಡಾಕ್ಟರ್ ಆಗೋದಿಲ್ಲ ಅವನು. ಅದೇ ರೀತಿಯಲ್ಲಿ ಸಂಸ್ಕೃತ ಬಂದ ಮಾತ್ರಕ್ಕೇ ಪುರಾಣ ಓದಿದರೆ ಅರ್ಥ ಆಗೋದಿಲ್ಲ. ಸಂಸ್ಕೃತವೂ ಬರದೇ ಪುರಾಣ ಓದ್ತಾರೆ ಇವರು. ಶಾಸ್ತ್ರ ಸಂಸ್ಕೃತವೂ ಇಲ್ಲ, ಪುರಾಣ ಅರ್ಥ ಆಯಿತು ಅಂತ ಕಾಮೆಂಟ್ ಮಾಡಿಬಿಟ್ರೆ ಪುರಾಣಿಗೆ ಅರ್ಥನೇ ಇಲ್ಲ ಅಂತ ಹೇಳೋದು. ಅರ್ಥ ಅವನಿಗಾಗಿಲ್ಲ ಆ್ಯಕ್ಚುಲಿ, ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಮಾತ್ರ ಉಳಿದವ್ರು ನಂಬ್ಕೊಂಡು ಹೋಗ್ತಿರ್ತಾರೆ, ಇವನು ಓದಿಲ್ಲ ಅವನು ಓದಿಲ್ಲ. ಇವನು ಯಾವಾಗ ಏನು ಹೇಳಬೇಕು ಓದಿಲ್ಲ ಅಂತ ಹೇಳಬೇಕು. ನಿಜವಾಗಿ ಹೇಳೋದಾದರೆ ಓದಿಲ್ಲ, ಆ ರೀತಿ ಒಪ್ಕೊಂಡ್ಬಿಟ್ರೆ ಸಾಕು. ಯಾಕೆ ಒಪ್ಕೊಳ್ಳೋದಿಲ್ಲ? ತಾನು ಗೊತ್ತಿದೆ ಅಂತ ತೋರಿಸ್ಕೋಬೇಕು. ಓದಿಲ್ಲ ಅಂತ ಗೊತ್ತಿಲ್ಲ ಅಂತ ಆಗಿಬಿಡುತ್ತೆ. ಮತ್ತು ಬೈಲಕ್ಕೆ ಸ್ಕೋಪ್ ಸಿಗೋದಿಲ್ಲ. ಓದ್ದೆ ಬೈತೀರಿ ಅಂದರೆ ಬೈತಾರೆ, ಅದಕ್ಕೆ ಓದಿದ ಸುಳ್ಳು ಹೇಳ್ತಾನೆ ಓದಿದ್ದೀನಿ ಅಂತ ಹೇಳ್ಬಿಟ್ಟು ತಪ್ಪು ಓದಿಬಿಟ್ಟು ಖಂಡನೆ ಮಾಡ್ತೀವಿ. ಯಾವ್ದು ಇವತ್ತು ಯಾವ್ದಾರು ಸೇರಲಿ ಯಾರ್ಯಾರು ಕೊಡಿ, ಅವ್ರು ನಮ್ಮಿತ್ತು ಅವ್ರಿಗೆ ತೋರಿಸಿ, ನಮಗೆ ತೋರಿಸ್ಬೇಡಿ ಅಂತಾರೆ. ಅದು ಅದೇನು 20 ಪುಟ ಇರೋದು 4 ಪುಟ ಇರುತ್ತೆ. ಅವ್ರಿಗೆ ಏನಾರು ಕೇಳಿದೆ ಆಗಲ್ಲ, ಲೀಗಲ್ ಅಡ್ವೈಸರ್ ಕೇಳಿ ನೀವು ಹೇಳಕ್ಕೆ ಬರಲ್ಲ ಅಂತ. ಎಷ್ಟು ಜ್ಞಾನ ಇದೆ ಅವನಿಗೀಗ? ಒಂದು ಸಣ್ಣ 4 ಪುಟದ ಪದಾರ್ಥ ಓದಬೇಕಾದ್ರೆ ಲೀಗಲ್ ಅಡ್ವೈಸರ್ ಬೇಕು ನಿನಗೆ. ಪುರಾಣ ಎಲ್ಲ ಯಾರು ಅಡ್ವೈಸಲ್ಲಿ ಓದ್ಬಿಡ್ತೀವಿ ಆಗಿದ್ರೆ? ಇದ್ರ ಮೂರ್ಖ ಥರದ ಕ್ಲೈಮ್ಯಾಕ್ಸ್ ಇದು. ಅವರೇ ಇವತ್ತು ಮಾತಾಡೋದಿಲ್ಲ, ಮಾತು ನಂಬ್ಕೊಂಬಿಟ್ಟು ಹಾಳಾಗ್ತಿರ್ತಾ. ಹೂ ಈಸ್ ಈ ಇದೆಲ್ಲ ಹೇಳೋದಕ್ಕೋಸ್ಕರ? ಅವ್ರಿಗೇನು ಗೊತ್ತಿದೆ? ಯೋಚನೆ ಮಾಡಬೇಕಾದ್ರೆ ಅತಸ್ತೌ ಭಿನ್ನ ದೇಹವು ಚೌ ಜ್ಞಾನ ಮಾತ್ರವು ಸಮೀಪ ಗೌ ಬ್ರಹ್ಮಾಚ ಅವತಸ್ತೌ ಭಿನ್ನ ದೇಹವುತು ಜ್ಞಾನ ಮಾತ್ರವು ಸಮೀಪ ಗೌ. ದೇಹ ಬೇರೆ ಬೇರೆಯೇ ತುಂಬ ಕ್ಲೋಸ್ ಆಗಿರ್ತಾರೆ ಅಷ್ಟೇ ಹೊರತು ಐಕ್ಯ ಹೊಂದಿಲ್ಲ. ಮತ್ತೆ ಇನ್ನೂ ಸ್ವಾರಸ್ಯ ಇದೆ, ವೆರಿ ಇಂಪಾರ್ಟೆಂಟ್. ಮಹಾಲಕ್ಷ್ಮೀದೇವಿ ನಾರಾಯಣನ ಪತ್ನಿ, ನಿತ್ಯ ಅವಿಯೋಗಿನಿ, ಸಮನ. ಅಂಥವರೇ ದೇವರಲ್ಲಿ ಲಯ ಐಕ್ಯ ಹೊಂದೋದಿಲ್ಲ. ಇದು ಎ ಬಿ ಸಿಗಳು ಲಯ ಹೊಂದಿರೋ ಗತಿ ಏನಾಗಬೇಕು? ಈಗ ಅರ್ಥ ಆಯ್ತಾ? ಈಗ ಅಂತ ಮಹಾಲಕ್ಷ್ಮಿಗೆ ಐಕ್ಯ ಹೇಳಿಲ್ಲ ಶಾಸ್ತ್ರದೊಳಗೆ. ಅವರು ಸಾಮೀಪ್ಯ ಹೇಳಿದರೆ ಹೊರತು ಐಕ್ಯ ಹೇಳಿಲ್ಲ. ಅರ್ಥ ಆಯ್ತಾ? ಈಗ ಅದ್ಮೇಲೆ ಎ ಬಿ ಸಿ ಡಿಗಳು ಕೇಟೋ ಹೊಲಸು ಜನ, ಅವ್ರು ಐಕ್ಯ ಹೊಂದಲಿಕ್ಕೆ ಸಾಧ್ಯ ಇದೆಯಾ? ನಿತ್ಯ ಭೂಷು ಮತ್ತೆ ಸಮವ್ಯಾಪ್ತರು, ದೇಶತಃ ಸಮವ್ಯಾಪ್ತರು, ಕಾಲತಃ ಸಮವ್ಯಾಪ್ತರು, ಪ್ರಾಕೃತ ದೇಹ ನಿತ್ಯ ಮುಕ್ತರು ಎಷ್ಟು ಕಾಮನ್ ಫ್ಯಾಕ್ಟರ್ಸ್ ಇದೆ ಅಷ್ಟೆಲ್ಲ ಇದ್ರೂ ಕೂಡ ಅನಂತ ಗುಣ ನ್ಯೂನತ್ವ ಇದೆ. ಅನಂತ ಗುಣ ನ್ಯೂನತ್ವ ಇದ್ದಾಗ ಉಳಿದು ಮತ್ತೆ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸ್ಪಷ್ಟ ಇದೆ. ಭೂಷಿರ್ ಅವಶ್ಯಂ ಗ್ರಾಹ್ಯಮಿತಿ ಭಾವ ಇದೆಲ್ಲ ಅರ್ಥ ಮಾಡಿಕೊಂಡ ಮೇಲೆ ಇತ್ಯಾದಿ ಪ್ರಮಾಣ ಸಿದ್ಧತ್ವಾತ್ ಸರ್ವಜ್ಞೇನ ಪರಮಾಪ್ತೇನ ಮಯಾ ಪ್ರೋಕ್ತತ್ವಾಚ್ಯ. ಇದು ಹೇಳಿರೋದು ಯಾರು ಗೊತ್ತಾ? ನಾನು ಹೇಳಿದ್ದೇನೆ ಅಂತ ಹೇಳ್ತಾರೆ ಕೃಷ್ಣ. ನಾನು ಹೇಳಿದ್ದೇನೆ, ನಾನು ಯಾರು? ಪರಾವರ ದೃಶ್ಯ, ಪರ ಅವರ ಎಲ್ಲವನ್ನೂ ನೋಡಿದವನು ನಾನು. ಆದ್ದರಿಂದ ನನ್ನ ಮಾತನ್ನು ನಂಬು ಅಂತ ಪರಮಾತ್ಮ ತನ್ನ ಪರಿಚಯ ಮಾಡಿಕೊಡ್ತಾನೆ. ನಾನು ಪರಾವರ ದೃಕ್ ಸರ್ವೋತ್ತಮ ಹೇಳ್ತೇನೆ ಕೇಳು ಅಂತ ದೇವ್ರು ಹೇಳಿದರೆ ಆಚಾರ್ಯ ಯಶ್ಚತ್ರೀಣಿ ತಾನೇ ವೇದವಚರೆ ಅಂತ ಹೇಳ್ತಾ ಜೀವೋತ್ತವರು ನನ್ನ ಮಾತನ್ನು ನಂಬಿ ಅಂತ ಅವ್ರು ಹೇಳಿದರು. ಅರ್ಥ ಆಯ್ತಾ? ಈಗ ಯಾಕೆ ಅಪಾಯಿಂಟೆಡ್ ನಾನು ಯಾತು ಬಂತದ್ದು ವಾಯೋ ರಾಮವಚೋ ನಯಂ. ಹನುಮಂತನಾಗಿ ರಾಮದೇವರ ಸೇವೆ ಮಾಡಿದ್ದೇನೆ, ಭೀಮನಾಗಿ ಕೃಷ್ಣದೇವರ ಸೇವೆ ಮಾಡಿದ್ದೇನೆ, ಈಗ ಮಾಡ್ತಾ ಇದ್ದೇನೆ. ಅಲ್ಲಿ ಅಪ್ರೂವ್ಡ್, ರಾಮದೇವರು ಒಪ್ಪಿದ್ದಾರೆ, ಕೃಷ್ಣ ಒಪ್ಪಿದ್ದಾನೆ, ವೇದವ್ಯಾಸರು ಒಪ್ಪಿರೋ ಮತ ಇದು ಅಂತ ಅರ್ಥ. ಸೊ ಕೃಷ್ಣ ತನ್ನ ಬಗ್ಗೆ ತನ್ನ ಪರಿಚಯ ಹೇಗೆ ಮಾಡಿಕೊಂಡೋ ಆಚಾರ ತಮ್ಮ ಪರಿಚಯ ತಾವು ಮಾಡ್ಕೋತಾ ಇದ್ದ. ಆ ರೀತಿ ಹೇಳಿದವ್ರು ಏನಾಗುತ್ತೆ? ಇವಾಗ ಚೆಕ್ಕಿಗೆ ಬಂದ್ರೆ ಸುಮ್ಮನೆ ಬರಲ್ಲ, ಅಲ್ಲಿ ತೋರಿಸ್ಬೇಕು ಅವನು. ನಾನು CBI ಆಫೀಸರ್ ತೋರಿಸಿದ್ರೆ ಮಾತ್ರ ಇಲ್ದೋದ್ರೆ ಏನಾಗುತ್ತದ? ಯಾರೋ ಒಂದು ಮೋಸ ಮಾಡ್ತಿರ್ತಾ ಅದು ಬೇರೆ. ಅವ್ರು ಅಲ್ಲೇ ಅಲ್ಲ, ಅವರು ಸುಮ್ಮನೆ ಒಂದು ದುಡ್ಡು ಲಂಚ ತೊಗೊಂಡೋಗ್ಬಿಟ್ಟಿರ್ತಾರೆ, ಆಮೇಲೆ ನೋಡಿದ್ರೆ ಮೋಸ ಹೋದೆ ಅಂತ. ನೀವು ಯಾಕೆ ಕೇಳಿಲ್ಲ ಅಂತ ಇವ್ರು ಕೇಳ್ತಾರ ಇಲ್ಲ? ಯಾಕೆ ಕೇಳಬಾರ್ದು ನೀನು ಸರಿಯಾಗಿ? ಕಂಪ್ಲೇಂಟ್ ಕೊಟ್ಟರೆ ಯಾಕೆ ಕೇಳಿಲ್ಲ ನೀನು? ನಮ್ಗೆ ಕೇಳೋ ಹಕ್ಕು ನಮಗಿದೆ. ಈಗ ಚೆಕ್ಕಿಂಗ್ ಬಂದವನು ಏನನ್ನು ತೋರಿಸ್ಬೇಕು? ತನ್ನ ಕಾಂಪಿಟೆಂಟ್ ಅಥಾರಿಟಿ ಅಂತ ಪ್ರೂವ್ ಮಾಡಬೇಕು ಫಸ್ಟ್ ಅವನು. ಆಮೇಲೆ ಅವನು ರೇಡ್ ಮಾಡಬೇಕು. ಸುಮ್ಮ ಸುಮ್ಮನೆ ರೇಡ್ ಮಾಡೋಾಗಿಲ್ಲ. ಆದಮೇಲೆ ಕೇಳಲಿಲ್ಲ ಅಂದರೆ ಇವನು ಮೂರ್ಖ ಅಂತ ಅರ್ಥ. ಆದ್ದರಿಂದ ನಮ್ಮ ರೋಲ್ ಇದೆ. ಈಗ ಕೃಷ್ಣ ತಾನು ಹೇಳ್ತಾನೆ ಪರಾವರ ದೃಶ್ಯಾಮಯ ಬುಭೂಷಿರ್ ಅವಶ್ಯಂ ಬರೀತಾರೆ ನೋಡಿ, ಸರ್ವಜ್ಞೇನ ಪರಮಾಪ್ತೇನ ಮಯ ಪ್ರೋಕ್ತತ್ವಾಚ್ಯ ಇದಂ ಬುಭೂಷುಭಿಹಿ ಅವಶ್ಯಂ ಗ್ರಾಹ್ಯಮಿತಿ ಭಾವ ಇತಿ ಶ್ರೀ ವಿಜಯಧ್ವಜತೀರ್ಥ ಭಿಕ್ಷು ವಿರಚಿತಾಯಾಂ ಭಾಗವತ ಟೀಕಾಯಾಂ ಪದರತ್ನಾವಲ್ಯಾಂ ಏಕಾದಶ ಸ್ಕಂದಸ್ಯ ಚತುರ್ವಿಂಶೋ ಅಧ್ಯಾಯ. 24ನೇ ಅಧ್ಯಾಯ ಮುಗಿತು. ಈಗ 25ನೇ ಅಧ್ಯಾಯ. ಶ್ರೀ ಭಗವಾನುವಾಚ ಗುಣಾನಾಮಪಿ ಅಮಿಶ್ರಾಣಾಂ ಪುಮಾನ್ ಯೇನ ಯಥಾ ಭವೇತ್ ತನ್ಮೇ ಪುರುಷವರ್ಯೇದಂ ಉಪಧಾರಯ ಶಂಸತಃ ಶಮೋದಮಸ್ತಿತಿಕ್ಷಾ ತಪಸ್ಸತ್ಯಂ ದಯಾ ಸ್ಮೃತಿ ತುಷ್ಟಿಸ್ತ್ಯಾಗೋ ಅಸ್ಪೃಹಾ ಶ್ರದ್ಧಾ ಹಿ ಕ್ಷಮಾ ನಿಸ್ತುತಿರ್ಧೃತಿ. ಉಕ್ತ ಜ್ಞಾನಾಧಿಕಾರಿ ಸಾತ್ವಿಕ ಏವ ಇತ್ಯಭಿಪ್ರೇತ್ಯ ಸತ್ವಾದಿ ಗುಣಾನಾಂ ವೃತ್ತಿ ವಕ್ತಿ ಅಸ್ಮಿನ್ ಅಧ್ಯಾಯೇ ತತ್ರ ಪ್ರಥಮಂ ಅಮಿಶ್ರಾ ವೃತ್ತಿರಾಹ ಗುಣಾನಮಿತಿ. ಅಮಿಶ್ರಾ ವೃತ್ತಿಗಳು ಅಂದ್ರೇನೋ ಪ್ಯೂರ್ ವೃತ್ತಿಗಳು ಅಂತ ಅರ್ಥ. ಸಾತ್ವಿಕ ಒಂದಕ್ಕೊಂದು ಕ್ಲಬ್ ಆಗಿಬಿಟ್ಟಾಗ ಮಿಶ್ರ, ಇದು ಪ್ಯೂರ್. ಇದು ಗುಣಾನಾಮಪಿ ಅಮಿಶ್ರಾಣಾಂ ಪುಮಾನ್ ಯೇನ ಯಥಾ ಭವೇತ್ ಅಮಿಶ್ರಾಣಾಂ ಶುದ್ಧ ಸ್ಥಿತಿಯ ಗುಣಗಳಲ್ಲಿ ಪುಮಾನ್ ಯೇನ ಯಥಾ ಭವೇತ್ ಯಾವ ಗುಣದಿಂದ ಪುರುಷ ಯಾವ ರೀತಿ ನಡ್ಕೋತಾನೆ ಅಂತಿದೆಯಲ್ಲ, ತನ್ಮೇ ಪುರುಷವರ್ಯ ಇದಂ ಉಪಧಾರಯ. ಪುರುಷವರ್ಯ ಉದ್ಧವ ನಾನು ಹೇಳ್ತಾ ಇದ್ದೇನೆ ಕೇಳು, ಶಂಸತಃ ಮೇ ತ್ವಂ ಉಪಧಾರಯ ತತ್ ತ್ವಂ ಉಪಧಾರಯ. ನಾನು ಹೇಳ್ತಾ ಇದ್ದೇನೆ ನೀನು ಕೇಳು, ಅರ್ಥ ಮಾಡ್ಕೊ. ಸಾತ್ವಿಕ ಸತ್ವಾದಿ ಗುಣಾನ ಮಮಿಶ್ರಾಣಾಂಚ ಮಧ್ಯೆ ಏನ ಗುಣೇನ ಪುಮಾನ್ ಯಥಾ ಭವೇತ್ ತಥಾ ತಚ್ಛಂಸತೋ ಮೇ ಸಕಾಶಾತ್ ಇದಂ ಉಪಧಾರಯ. ತಿಳ್ಕೊಂಡು ಅರ್ಥ ಮಾಡ್ಕೊ. ಶವೋದಮಃ ನೋಡಿ, ಸಾತ್ವಿಕ ಗುಣ ಲಕ್ಷಣ ಇದೆ ಅಲ್ಲಿ ಬಂದಿತ್ತು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಹೇಳಿದ್ದಿಲ್ಲ, ಆ ಟೈಪ್ ಎಷ್ಟು ಸತ್ ಹೇಳ್ತಾರೆ ಅದನ್ನು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಆ ಗುಣಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಆದಷ್ಟು ನಾವೇನು ಮಾಡಬೇಕು, ಅಳವಡಿಸ್ಕೊಳ್ಳೋ ಟ್ರೈ ಮಾಡಬೇಕು. ಶಮಃ ದಬಃ, ಈ ಬ್ರಹ್ಮಸೂತ್ರ ಭಾಷೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲೇನಿದೆ ಅಥ ಶಬ್ದಕ್ಕೆ ಅರ್ಥ ಹೇಳ, ಶಮದಮಾದಿ ಸಂಪತ್ತಿ ಅಂದ್ಬಿಡ್ತಾರೆ. ಇದಿಷ್ಟು ತೋಬೇಕು ಶಮದ ಇಲ್ಲ, ಕರೆಕ್ಟ್ ಅದೇ ಆರ್ಡ್ರಲ್ಲಿದೆ, ಶಮದಮಾದಿ ಸಂಪತ್ತಿ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರ ಅಣ, ಅಥ ಶಬ್ದಕ್ಕೆ ಅರ್ಥ ಇದೆ. ಅಥ ಶಬ್ದಕ್ಕೆ ಯಾವುದೋ ಅರ್ಥ ಕೊಟ್ಟರೆ ಬ್ರಹ್ಮಸೂತ್ರ ಅರ್ಥ ಆಗೋದಿಲ್ಲ. ಭಾಗವತ ಅಥೆಂಟಿಕ್ ಅದು. ಬ್ರಹ್ಮಸೂತ್ರ ಅರ್ಥ ಅರ್ಥೋಯಂ ಬ್ರಹ್ಮಸೂತ್ರಾಣಾಮ್ ಅಂತ ಹೇಳೋದ್ರಿಂದ ಇಷ್ಟೆಲ್ಲ ಶ್ಲೋಕ ಕೋಟ್ ಮಾಡಿಬಿಟ್ರೆ ಅಂಥವ್ರು ಬ್ರಹ್ಮಸೂತ್ರದಲ್ಲಿ ಎಲಿಜಿಬಲ್ ಅವನು, ಉಳಿದವ್ರು ನಾಟ್ ಎಲಿಜಿಬಲ್ ಅಂತ. ಇದರಲ್ಲಿ ಒಂದು ಕೂಡ ಇರೋದಿಲ್ಲ ಅವ್ರು ಎಲಿಜಿಬಲ್ ಹೇಗಾಗ್ತಾರೆ? ಒಂದಿಲ್ಲದ ಹೋದ್ರೆ ಎಲಿಜಿಬಲ್ ಅಲ್ಲ. ಇಲ್ಲಿ ಒಂದು ಕೂಡ ಇಲ್ಲದವ್ರು ಎಲಿಜಿಬಲ್ ಅಂತ ತಿಳ್ಕೊಂಡ್ರೆ ಒಂದು ಅರ್ಥ ಆಗಲ್ಲ ಅಂತ ಅರ್ಥ. ಬರೀ ಶಮೋ ದಮಃ ತಿತಿಕ್ಷ ಏನಂದರೆ ತಿಕ್ಷೇಕ್ಷ ಆಗೋಗ್ಬಿಟ್ಟಿದೆ. ತಿತಿಕ್ಷ ತಪಃ ಸತ್ಯಂ ದಯಾ ಸ್ಮೃತಿ ತುಷ್ಟಿ ತ್ಯಾಗ ಅಸ್ಪೃಹ ಶ್ರದ್ಧಾ ಹ್ರೀಹಿ ಕ್ಷಮಾ ನಿಸ್ತುತಿ ಧೃತಿ ಕಾಮಃ ಈಹ ಮದಃ ತೃಷ್ಣ ಸ್ತಂಭ ಆಸೀರ್ಭಿ ಆಸೀರ್ಭಿದ ಅಸುಖಂ ಮನೋತ್ಸಾಹೋ ಯಶಃ ಪ್ರೀವೀರ್ಯಬಲೋದ್ಯಮಃ ಕ್ರೋಧೋ ಲೋಭೋ ಅನೃತಂ ಹಿಂಸಾ ಮಾಯಾ ದಂಭೋ ಅಕ್ಷಮಾ ಕಲಿಹಿ ಶೋಕಮೋಹೋ ವಿಷಾದೀನ ವಿಷಾದಾರ್ತಿ ನಿದ್ರಾ ಆಶಾ ಭೀರು ಅನುದ್ಯಮ ಮೂರನ್ನು ಒಟ್ಟಿಗೆ ಸೇರಿಸ್ಬಿಟ್ರಿ. ಈಗ ಫಸ್ಟು ಸಾತ್ವಿಕ ಗುಣ, ಎರಡು ರಾಜಸ, ಮೂರು ತಾಮಸ. ಮೂರು ಗುಣಗಳ ಪ್ಯೂರ್ ಸ್ಟೇಜಲ್ಲಿ ಹೀಗಿರುತ್ತೆ. ಚಮಕ್ಕೆಲ್ಲ ಅರ್ಥ ಹಿಂದೆ ಬಂದಿದೆ. ಶಮೋ ಮನಿಷ್ಠತಾ ಬುದ್ಧೇ ತಮ ಇಂದ್ರಿಯ ನಿಗ್ರಹ, ತಿತಿಕ್ಷಾ ಸುಖ ದುಃಖಾದಿಗಳನ್ನು ತಿತಿಕ್ಷಾ, ತಪಃ ಆಲೋಚನೆ ಯಥಾರ್ಥ ವಚನಂ ಇನ್ನೊಂದು ಬ್ರಹ್ಮಮೀಮಾಂಸಾ, ದಯಾ ಯೋಗ್ಯವಾದವರ ಮೇಲೆ ಕರುಣೆ, ಸ್ಮೃತಿ ಸ್ಮೃತಿ ಅಂದರೆ ಸರಿಯಾದ ಸ್ಮೃತಿ, ಸರಿಯಾದ ಸ್ಮರಣೆ ಇರಬೇಕು ದೇವರ ಬಗ್ಗೆ, ತುಷ್ಟಿ ಸಂತೃಪ್ತಿ ಇರಬೇಕು. ಏನೇ ಇದ್ದರೂ ಸಾಲದು ಸಾಲದು ಕೊರಗ್ತಿರ್ತಾರೆ. ನಿಮ್ಗೆ ಎಷ್ಟು ಸಾಕ, ಅಯ್ಯೋ ಅವನು ಎಷ್ಟು ತಿಂದ ನೋಡಿದ್ರೆ ಅವನ್ನ ಯಾಕೆ ಕಂಪೇರ್ ಮಾಡ್ಕೋತೀನಿ ನೀನೀಗ, ನಿನ್ನ ಹೊಟ್ಟೆ ತಿರ್ಬೋದು ಕಂಪೇರ್ ಮಾಡ್ಕೊಂಡ್ರೆ ತಪ್ಪದು, ಅವ ಹೊಟ್ಟೆ ಆಸ್ಪತ್ರೆ ಸೇರಬೇಕಾಗತ್ತೆ. ತ್ಯಾಗ ಇರೋದನ್ನು ಯೋಗ್ಯರಿಗೆ ಕೊಡೋದು ಅದು ತ್ಯಾಗ. ಅಸ್ಪೃಹ ಆಸೆ ಪಡೆದಿರುವಿಕೆ, ಶ್ರದ್ಧಾ ಸಾತ್ವಿಕ ನಂಬಿಕೆ, ಹ್ರೀಹಿ ಹಿರೀಹಿ ಬ್ಯಾಂಕಿಗೆ ದುಡ್ಡು ಕೊಟ್ಟು ಕಳಿಸ್ದ ಒಂದು 10,000 ಕೊಟ್ಟು ಇಟ್ಟು ಬಾ ಅಂತೇಳಿ ಕೆಲಸ ಮಾಡೋದಕ್ಕೆ ತೊಗೊಂಬಿಟ್ಟು, ಅದು ತೊಗೊಂಡೋದ್ರೆ ನನ್ನ ನಂಬಿಕೆ ಇದೆ ಅಂತ ಅವ್ರ ಮೇಲೆ ನಂಬಿಕೆ ಇದೆ ಹೋದಲ್ಲೋ ಹೋದಲ್ಲ, ಅವನ ನಂಬಿಕೆ ಇದೆ 10,000 ಕೊಟ್ಟು. ದೇವ್ರ ಮೇಲೆ ಎಷ್ಟು ನಂಬಿಕೆ ಇರಬೇಕು ಅಂದರೆ ಎಲ್ಲ ಕೊಟ್ಬಿಡ್ಬೇಕು ದೇವರಿಗೆ. ಯತ್ಕರೋಷ ಯದಶ್ನಾಸಿ ಅಲ್ಲಿ ನಂಬಿಕೆ ಇದೆ ಅಂತ ಹೇಳಿದೆ ಯಾವ ಆಧಾರ ಅಂದರೆ ಇಷ್ಟು ದಿವಸ ನೋಡಿದ್ದೆ ನಾನು ಹಾಗಿದೆ ಹೀಗೆಲ್ಲ ಹೇಳ್ತಾರೆ. ದೇವರನ್ನು ಜಗತ್ತಿನ ಎಲ್ಲರೂ ನಂಬಿಕೆಟ್ಟವರಿಲ್ಲವೋ ರಂಗಯ್ಯ ಆದರೆ ನಂಬಿದ್ದೇನೆ ನಂಬಿಕೆ ಬೇ, ಆದರೆ ದೇವರು ನಂಬೋದಿಲ್ಲ ಅಂತಾನೆ ಯಾರ್ಯಾರು ನಂಬ್ತಿರ್ತ. ಸತ್ಯಂ ದಯಾ ಸ್ಮೃತಿ ತುಷ್ಟಿ ತ್ಯಾ ಸ್ಪೃಹ ಶ್ರದ್ಧಾ ಹ್ರೀಹಿ ಕೆಟ್ಟ ಕೆಲಸ ಮಾಡೋದಕ್ಕೆ ನಾಚಿಕೆ, ನಾ ಮಾಡೋದಿಲ್ಲ ನಾಚಿಕೆ ಆಗುತ್ತೆ ಅಂತ ಹೇಳ್ತಾ. ಯಾರು ನೋಡೋದಿಲ್ಲ ಅಲ್ಲ ನಾಚಿಕೆ ಆಗುತ್ತೆ, ನಾನೇ ನನ್ನ ಮನಸ್ಸೇ ಒಪ್ಪೋದಿಲ್ಲ ಅಂತ ಹೇಳ್ತಾ. ಕ್ಷಮಾ ಕ್ಷಮಾ ಗುಣ ಹಿಂದೆ ಬಂದಿದೆ. ಕ್ಷಮ ಅಂದ್ರೆ ಏನೋ ಕ್ರೋಧಾದಿ ಅನುತ್ಥಿತಿ, ಕೋಪಗೊಂಡು ತಡ್ಕೊಳ್ಳೋದಲ್ಲ, ಕೋಪಗೊಳ್ಳೋ ಕೋಪನೇ ಬರಬಾರ್ದು ಆ ರೀತಿ ಇರಬೇಕು. ನಿಸ್ತುತಿ ನಿಸ್ತುತಿ ಅಂದರೆ ಸ್ತೋತ್ರವನ್ನು ಇಷ್ಟಪಡದೇ ಇರು, ಇನ್ನೊಬ್ಬರು ಹೊಗಳಿದರೆ ಅಲ್ಲಿ ಲೇಖ ಮಾಡದೇ ಇರು. ಧೃತಿ ಧೈರ್ಯ ಇವಿಷ್ಟು ಏನಿವು ಶಮದಬಾದಿ ಸಂಪತ್ತಿ. ಇಂಥದ್ದು ಬ್ರಹ್ಮಸೂತ್ರ ಅರ್ಥ ಆಗುತ್ತೆ ಅಲ್ಲಿಗಿರಲಿ, ನಾಳೆ ಅದರ ಮುಂದಿನ ಮಾತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.